ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ನನ್ನ ಬಲವೇ ಶಾಶ್ವತವಾಗಿ ನಿನ್ನ ಪ್ರೀತಿ, ಶ್ರೇಷ್ಠವಾಗಿ ನಿನ್ನ ಪ್ರೀತಿ ಯಹೋವನೇ.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಅಸ್ ಮತ್ತು ಜೆರೋಮ್ ಭಾಗ 1. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಲ್ಲಿ ನಾವು ಹೇಗೆ ಸತ್ಯ ಮತ್ತು ಅಸತ್ಯದ ನಡುವೆ, ಕತ್ತಲೆಗೂ ಬೆಳಕಿಗೂ ನಡುವೆ, ಕ್ರಿಸ್ತನಿಗೂ ಸೈತಾನನಿಗೂ ನಡುವೆ ಒಂದು ಮಹಾ ಹೋರಾಟ ನಡೀತಕ್ಕಂಥದ್ದಾಗಿದೆ ಅನ್ನುವಂಥದ್ದನ್ನು ನಾವು ಕಲಿತುಕೊಂಡು ಬರುವಂಥವರಾಗಿದ್ದೇವೆ. ವಿಶೇಷವಾಗಿ ಈ ಕತ್ತಲೆ ಯುಗ, ಈ ಕತ್ತಲೆ ಯುಗದಲ್ಲಿ ಸತ್ಯವೇದಕ್ಕೆ ವಿರುದ್ಧವಾಗಿ ಯಾವ ರೀತಿಯಲ್ಲಿ ಹೋರಾಟ ನಡೆಯಿತು ಅನ್ನುವಂತಹ ವಿಚಾರವನ್ನು ನಾವು ಜಾನ್ ವಿಕ್ಲಿಫ್ನ ಒಂದು ಸುಧಾರಣೆಯ ವಿಚಾರವಾಗಿ ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದೆವು. ಜಾನ್ ವಿಕ್ಲಿಫ್ ಒಬ್ಬ ಧಾರ್ಮಿಕ ಸುಧಾರಣಕ್ಕಾಗಿ ಹೇಳುವುದರ ಮೂಲಕ ಆತನು ಮೊಟ್ಟ ಮೊದಲನೇ ಬಾರಿಗೆ ಸತ್ಯವೇದವನ್ನು ಆಂಗ್ಲ ಭಾಷೆಗೆ ತರ್ಜುಮೆ ಮಾಡಿ ಕತ್ತಲೆಯಲ್ಲಿದ್ದಂತಹ ಜನಗಳಿಗೆ ಬೆಳಕಾಗಿ ಈ ಸತ್ಯವೇದವನ್ನು ನೀಡಿದನು. ಈತನ ಅನುಯಾಯಿಗಳಾದಂತಹ ಲೂಲಾಡ್ ಅನ್ನುವಂಥವರು ಸಹ ಅನೇಕ ಕಡೆಗಳಲ್ಲಿ ಹೋಗಿ ಧಾರ್ಮಿಕ ಸುಧಾರಣೆಯನ್ನು ಏರ್ಪಡಿಸಿ ಸತ್ಯವನ್ನು ತಿಳಿಸಿದರು. ಅನಂತರ ವಿಕ್ಲೀಪನ ಬರವಣಿಗೆ ಎಲ್ಲ ಕಡೆಯಲ್ಲೂ ಸಹ ಜನಪ್ರಿಯವಾಯಿತು. ನಂತರ ಬೊಹೇಮಿಯಾದಲ್ಲಿ ಜಾನಸ್, ಆತನು ರೋಮ್ನ ಕಥೋಲಿಕರ ಅನೇಕ ತಪ್ಪುಗಳನ್ನು ತ್ಯಜಿಸಿ ಸುಧಾರಣೆಯ ಕೆಲಸಕ್ಕೆ ಪ್ರವೇಶಿಸಿದನು. ಯಾವ ರೀತಿಯಲ್ಲಿ ಅಂದರೆ 9ನೇ ಶತಮಾನದಲ್ಲಿ ಬೊಹೇಮಿಯಾದಲ್ಲಿ ಸುವಾರ್ತೆಯು ಎಲ್ಲ ಕಡೆಗೂ ಹಬ್ಬಿತು. ಸತ್ಯವೇದವು ತರ್ಜುಮೆ ಮಾಡಲ್ಪಟ್ಟಿತು. ಬಹಿರಂಗ ಕೂಟಗಳು ಅಲ್ಲಿ ನಡೆಸಲಾಯಿತು. ಜನರ ಭಾಷೆಯಲ್ಲಿಯೇ ಆ ಕೂಟಗಳು ಮತ್ತು ಸುವಾರ್ತೆ ಸೇವೆ ನಡೆಸಲ್ಪಟ್ಟಿತು. ಪೋಪ್ನ ಅಧಿಕಾರ ಹೆಚ್ಚಾದ ದೇವರ ವಾಕ್ಯವು ಅಗೋಚರವಾಗಿತ್ತು. 7ನೇ ಗ್ರಿಗೋರಿಯು ರಾಜರ ಗರ್ವವನ್ನು ತಗ್ಗಿಸುತ್ತೇನೆಂದು ಜನರನ್ನು ಸೆರೆಯಾಳುಗಳಾಗಿ ತೆಗೆದುಕೊಂಡು ಕೈ ಹಚ್ಚಿ ಬೊಹೇಮಿಯದ ಭಾಷೆಯಲ್ಲಿ ಬಹಿರಂಗವಾಗಿ ಆರಾಧನೆ ಮಾಡಬಾರದೆಂದು ಕಾಯ್ದೆಯನ್ನು ಹೊರಡಿಸಿದನು. ಜನರಿಗೆ ಅರ್ಥವಾಗದ ಭಾಷೆಯಲ್ಲಿ ಆರಾಧನೆ ನಡೆಯುವುದನ್ನು ದೇವರು ಮೆಚ್ಚುತ್ತಾನೆಯೇ? ಈ ನಿಯಮವನ್ನು ಅನುಸರಿಸದೆ ಇರುವುದರಿಂದ ಅನೇಕ ದುಷ್ಟ ಕಾರ್ಯಗಳು ಮತ್ತು ಪಷಂಡ ಮತದವರು ಎದ್ದಿದ್ದಾರೆಂದು ಪೋಪನು ಅಲ್ಲಿರ್ತಕ್ಕಂತಹ ಜನಗಳಿಗೆ ತಿಳಿಸಿದನು. ದೇವರ ವಾಕ್ಯದ ಬೆಳಕನ್ನು ಅನುಸರಿಸಬೇಕು ಮತ್ತು ಜನರು ಕತ್ತಲೆಯಲ್ಲೇ ಇರಬೇಕೆಂದು ರೋಮನ್ ಕಥೋಲಿಕ ಸಭೆ ಜನರಿಗೆ ಅಪ್ಪಣೆ ನೀಡಿತು. ಆದರೆ ಸಭೆಯು ಕಾಪಾಡಲ್ಪಡಲು ಪರಲೋಕವು ಬೇರೆ ಸಾಧನೆಯನ್ನು ಒದಗಿಸಿತು. ಅದೇನೆಂಬುದಾಗಿ ನಾವು ನೋಡಬೇಕಾದರೆ ವಾಲ್ಡೆನ್ಸಿನರು ಮತ್ತು ಅಲ್ ಬೆನ್ಸಿನರು ಫ್ರಾನ್ಸ್ ಇಟಲಿಯಲ್ಲಿ ಉಂಟಾದಂತಹ ಹಿಂಸೆಯಿಂದ ಅಟ್ಟಲ್ಪಟ್ಟವರಾಗಿ ಬೊಹೇಮಿಯಕ್ಕೆ ಬಂದರು. ಅವರು ಬಹಿರಂಗವಾಗಿ ಕೆಲಸ ಮಾಡಲು ಆಗದಿದ್ದರು, ಆಸಕ್ತಿಯಿಂದ ಗುಪ್ತವಾಗಿ ಕೆಲಸ ಮಾಡಿದರು. ಈ ರೀತಿಯಾಗಿ ನಿಜವಾದಂಥ ವಿಶ್ವಾಸವು 1ನೇ ಶತಮಾನದಿಂದ 2ನೇ ಶತಮಾನಕ್ಕೆ ಕಾಪಾಡಲ್ಪಟ್ಟಿತು. ಪ್ರಿಯ ಕೇಳುಗರೆ, ಯಾವ ರೀತಿಯಲ್ಲಿ ದೇವರು ಧಾರ್ಮಿಕ ಸುಧಾರಕರನ್ನು ಉಪಯೋಗಿಸಿಕೊಂಡು 1ನೇ ಶತಮಾನದಿಂದ 1ನೇ ಶತಮಾನಕ್ಕೆ ಸತ್ಯವನ್ನು ತೆಗೆದುಕೊಂಡು ಬರ್ತಕ್ಕಂಥವನಾಗಿದ್ದಾನೆ ಎನ್ನುವುದನ್ನು ನಾವು ಈ ವಾಕ್ಯಗಳಿಂದ ಅರ್ಥ ಮಾಡಿಕೊಳ್ಳಬಹುದು. ಯಾವಾಗ ಕತ್ತಲೆ ಯುಗದಲ್ಲಿ ಈ ಒಂದು ರೋಮನ್ ಕಥೋಲಿಕ ಸಭೆ ಯಾರೂ ಸಹ ತಮ್ಮ ಸ್ವಂತ ಭಾಷೆಯಲ್ಲಿ ಆರಾಧನೆಯನ್ನು ಮಾಡಬಾರದು. ಕಥೋಲಿಕ್ ಸಭೆಯ ಒಂದು ಭಾಷೆ, ಅವರ ಒಂದು ಆರಾಧನೆಯ ಒಂದು ಭಾಷೆ ಯಾವುದೆಂದರೆ ಲ್ಯಾಟಿನ್. ಈ ಲ್ಯಾಟಿನ್ ಭಾಷೆಯಲ್ಲಿ ಆರಾಧನೆ ಮಾಡಬೇಕು. ಯಾರೂ ಸಹ ಬೆಳಕಿಗೆ ಬರಬಾರದು, ಸತ್ಯವೇದವನ್ನು ಓದಬಾರದು. ಕತ್ತಲೆಯಲ್ಲೇ ಆ ಜನಗಳು ಇದ್ದು ನಾವು ಹೇಳುವಂತಹ ಕೆಲಸವನ್ನು ಅವರು ಮಾಡಬೇಕು ಅನ್ನುವಂತಹ ಕಾನೂನನ್ನು ಎಲ್ಲ ಕಡೆಗೂ ಹೊರಡಿಸುವುದರ ಮೂಲಕವಾಗಿ ತಮ್ಮ ಹಿಡಿತದಲ್ಲಿ ಎಲ್ಲ ಪ್ರದೇಶಗಳನ್ನು ಇಟ್ಟುಕೊಂಡು ಆಡಳಿತ ಮಾಡುವವರಾಗಿದ್ದರು. ಇಂತಹ ಸಮಯದಲ್ಲಿ ಪರಲೋಕ ಬೇರೆ ಒಂದು ಕಾರ್ಯವನ್ನು ಮಾಡಿತು. ಅದರಲ್ಲಿ ವಿಶೇಷವಾಗಿ ರೋಮನ್ ಕಥೋಲಿಕ ಸಭೆಗೆ ಸತ್ಯದ ಬೆಳಕನ್ನು ನೀಡಬೇಕು ಮತ್ತು ಅವರಿಗೆ ವಿರುದ್ಧವಾಗಿ ಸತ್ಯವೇದವನ್ನು ಎಲ್ಲ ಜನಗಳಿಗೂ ನೀಡಬೇಕೆಂಬುದಾಗಿ ಮೊಟ್ಟ ಮೊದಲನೇ ಬಾರಿಗೆ ವಾಲ್ಡೆನ್ಸಿನರು ಮತ್ತು ಅಲ್ಬೆನ್ಸಿನರು, ಇವರು ಇಟಲಿ ಮತ್ತು ಫ್ರಾನ್ಸ್ ಈ ಎಲ್ಲ ಕಡೆಗಳಿಗೂ ಹಿಂಸೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿಂದ ಚದುರಿ ಹೋಗ್ತಕ್ಕಂಥವರಾಗಿದ್ದಾರೆ. ಚದುರಿ ಹೋಗಿ ಅವರು ಏನು ಮಾಡುವಂಥವರಾಗಿದ್ದಾರೆ ಅಂದರೆ ಹೊರಗೆ ಬಹಿರಂಗವಾಗಿ ಸುವಾರ್ತೆ ಸೇವೆಯನ್ನು ಆರಂಭಿಸಿದಲೇ ಅಲ್ಲಲ್ಲಿ ಅಲ್ಲಲ್ಲಿ ಇದ್ದುಕೊಂಡು ಗುಹೆಗಳಲ್ಲಿ ಬೆಟ್ಟಗಳಲ್ಲಿ ಇದ್ದುಕೊಂಡು ಗುಪ್ತವಾಗಿ ಈ ಸತ್ಯವನ್ನು ಮತ್ತೊಬ್ಬರಿಗೆ ತಿಳಿಯಪಡಿಸಿದರು. ಗುಪ್ತವಾಗಿ ಅಡಗಿಕೊಂಡು ಆ ಸತ್ಯವನ್ನು ಇತರರಿಗೆ ತಿಳಿಸಿದರು. ಅವರು ಗುಪ್ತವಾಗಿದ್ದರು, ಆದರೆ ಸತ್ಯ ಯಾವಾಗಲೂ ಸಹ ಬೆಳಕಿನಂತೆ ಎಲ್ಲ ಕಡೆಗೂ ಪ್ರಸಂಭಿಸುವಂತೆ ಈ ಜನಗಳು ಕೆಲಸವನ್ನು ಮಾಡಿದರು. ಅನಂತರ ಜಾನ್ ವಿಕ್ಲಿಪ್, ಆತನು ಧಾರ್ಮಿಕ ಸುಧಾರಕನಾಗಿ ಎದ್ದು ಎಲ್ಲಿ ಅವನು ಸತ್ಯವೇದವನ್ನು ಕಲಿಯಲು ಮುಂದೆ ಬಂದನೋ ಆ ಸ್ಥಳದಲ್ಲಿಯೇ ಅವನು ದೇವರಿಂದ ಕರೆಯಲ್ಪಟ್ಟು ಒಬ್ಬ ಧಾರ್ಮಿಕ ಸುಧಾರಕನಾಗಿ ಸತ್ಯವೇದವನ್ನ ತರ್ಜುಮೆ ಮಾಡುವುದರ ಮೂಲಕವಾಗಿ ಅನೇಕರಿಗೆ ಬೆಳಕನ್ನು ನೀಡಿದನು. ಅನೇಕ ಕಡೆಗೆ ಸತ್ಯವೇದ ಹೋಯಿತು. ಅನೇಕರು ಕುಟುಂಬವಾಗಿ, ವೈಯಕ್ತಿಕವಾಗಿ ಅಥವಾ ಸಭೆಗಳಾಗಿ ಈ ಸತ್ಯವೇದವನ್ನು ತೆಗೆದುಕೊಂಡು ಓದಲು ಆರಂಭಿಸಿದರು. ಅದರಲ್ಲಿ ಬೊಹೇಮಿಯಾ ಅನ್ನುವಂತಹ ಒಂದು ಪ್ರದೇಶಕ್ಕೂ ಸಹ ಸತ್ಯವೇದ ಬಂತು, ಜಾನ್ ವಿಕ್ಲೀಪನ ಮೂಲಕವಾಗಿ. ಅಂತಹ ಸಮಯದಲ್ಲಿ ಈ ಜಾನಸ್ ಅನ್ನುವಂತಹ ಒಬ್ಬ ಧಾರ್ಮಿಕ ಸುಧಾರಕ, ಆತನ ದಿನಗಳಿಗೂ ಈ ಒಂದು ಧಾರ್ಮಿಕ ಸುಧಾರಕರಿಗೂ ಇರತಕ್ಕಂತಹ ಸಮಯವನ್ನು ನಾವು ಗಮನಿಸುವುದಾದರೆ, ಹಸ್ ದಿನಗಳಿಗೂ ಮೊದಲೇ ಬೊಹೇಮಿಯಾದಲ್ಲಿ ಅನೇಕರು ಸಭೆಯ ದುಷ್ಟತನಗಳನ್ನು ಮತ್ತು ಜನರ ವ್ಯಭಿಚಾರಗಳನ್ನು ಬಹಿರಂಗವಾಗಿ ಖಂಡಿಸಲು ಎದ್ದಿದ್ದರು. ಅವರು ಕೆಲಸಗಳು ಅನೇಕರ ಆಸಕ್ತಿಯನ್ನು ಕೆರಳಿಸಿದವು. ಅಧಿಕಾರಿಗಳಿಂದ ಭಯ ಹೆಚ್ಚಾಯಿತು. ಸುವಾರ್ತೆಯನ್ನು ಸಾರಿದ ಶಿಷ್ಯರ ಮೇಲೆ ಹಿಂಸೆ ಆರಂಭವಾಯಿತು. ಕಾಡುಗಳಲ್ಲಿ, ಬೆಟ್ಟಗಳಲ್ಲಿ ಆರಾಧಿಸಲು ಅವರನ್ನು ಹಟ್ಟಲ್ಪಟ್ಟರು. ಸಿಪಾಯಿಗಳು ಅವರನ್ನು ಭೇಟಿ ಆಡಿದರು ಮತ್ತು ಅನೇಕರು ಮರಣಕ್ಕೆ ಗುರಿಯಾದರು. ಸ್ವಲ್ಪ ಕಾಲದ ನಂತರ ರೋಮನರ ಆರಾಧನೆಯಿಂದ ಅವರೆಲ್ಲರೂ ಸಹ ಬೇರ್ಪಟ್ಟರು. ಅವರನ್ನು ಸುಡಬೇಕೆಂದು ಅಪ್ಪಣೆ ಹೊರಡಿಸಲಾಯಿತು. ತಮ್ಮ ಜೀವಿತವನ್ನು ಕ್ರೈಸ್ತರು ಒಪ್ಪಿಸಿಕೊಟ್ಟಾಗ ಅವರ ಕೆಲಸದಲ್ಲಿನ ಜಯವನ್ನು ಎದುರು ನೋಡಿದರು. ಕ್ರೂಜೆಗೆ ಹಾಕಲ್ಪಟ್ಟ ಕ್ರಿಸ್ತನಲ್ಲಿರುವ ನಂಬಿಕೆಯಿಂದಲೇ ರಕ್ಷಣೆ ಸಿಕ್ಕುವುದೆಂದು ತಿಳಿಸಿದ ಒಬ್ಬ ವ್ಯಕ್ತಿಯು ಸಾಯುವಾಗ ಈ ರೀತಿಯಾಗಿ ಹೇಳುವಂತವನಾಗಿದ್ದಾನೆ. ಅದೇನೆಂಬುದಾಗಿ ನಾವು ನೋಡಬೇಕಾದರೆ, ಸತ್ಯಕ್ಕೆ ವಿರುದ್ಧವಾಗಿರುವವರ ಕೋಪವು ನಮಗೆ ವಿರುದ್ಧವಾಗಿದೆ, ಅದು ಸದಾ ಇರುವುದಿಲ್ಲ. ಆದರೆ ಸಾಧಾರಣ ಜನಗಳ ಮಧ್ಯೆ ಒಬ್ಬನು ಹೇಳುವವನಾಗಿದ್ದಾನೆ. ಈತನು ಕತ್ತಿ ಇಲ್ಲವೇ ಅಧಿಕಾರದಿಂದಲ್ಲ ಅವನಿಗೆ ವಿರುದ್ಧವಾಗಿ ಅವರು ನಿಲ್ಲಲಾರರು. ಲೂಥರನ ಕಾಲ ಇನ್ನೂ ದೂರವಿತ್ತು. ಆದರೆ ಒಬ್ಬನು ಎದ್ದು ರೋಮಿಗೆ ವಿರುದ್ಧವಾಗಿ ಕೊಟ್ಟ ಅವನ ಸಾಕ್ಷಿಯು ಇಡೀ ರಾಜ್ಯಗಳನ್ನೇ ಉರುದಂಬಿಸುವುದು ಎಂಬುದಾಗಿ ಅವರು ಹೇಳಿದ್ದರು. ರೋಮನ್ ಕಥೋಲಿಕ್ ಸಭೆಗೆ ವಿರುದ್ಧವಾಗಿ ಒಬ್ಬನು ಹೇಳ್ತಕ್ಕಂಥವನಾಗಿದ್ದಾನೆ. ಅವನು ಕತ್ತಿಯಿಂದಲ್ಲ, ಆತನು ಆಯುಧದಿಂದಲ್ಲ, ವಾಕ್ಯದ ಮುಖಾಂತರವಾಗಿ ಉತ್ತರವನ್ನು ಕೊಡ್ತಕ್ಕಂಥವನಾಗಿದ್ದಾನೆ ಅಂದು ಹೇಳಿದಂತಹ ಆ ಒಂದು ವಿಚಾರ ಮಾರ್ಟಿನ್ ಲೂಥರ್ ಮುಂದೆ ಬರ್ತಕ್ಕಂಥವನಾಗಿದ್ದಾನೆ. ಅವನೊಬ್ಬ ದೊಡ್ಡ ಧಾರ್ಮಿಕ ಸುಧಾರಕನಾಗಿ ಬೆಳೀತಕ್ಕಂಥವನಾಗಿದ್ದಾನೆ ಅನ್ನುವಂತಹ ಸತ್ಯವನ್ನು ದೇವರು ಅನೇಕ ಧಾರ್ಮಿಕ ಸುಧಾರಕರ ಮೂಲಕವಾಗಿ ಮುಂತಿಳಿಸಿದರು. ಹೌದು ಪ್ರಿಯ ಕೇಳುಗರೆ, ಅನೇಕ ಜನರನ್ನು ಭೇಟಿಯಾಡಲಾಯಿತು. ಅನೇಕರು ಹಿಂಸೆಯನ್ನು ತಾಳಲಾರದೆ ಅನೇಕ ಗುಡ್ಡಗಾಡುಗಳಿಗೂ ಅನೇಕ ಪ್ರದೇಶಗಳಿಗೆ ಓಡಿ ಹೋದರು. ಆದರೆ ಅವರು ನಂಬಿಕೊಂಡಿದ್ದಂತಹ ಒಂದು ವಿಶ್ವಾಸ, ಆ ಒಂದು ನಂಬಿಕೆ ಏನು ಎಂಬುದಾಗಿ ನಾವು ನೋಡಬೇಕಾದರೆ, ಅಂದು ಕಲ್ವಾರಿ ಸಿಲುಬೆಯಲ್ಲಿ ಕ್ರೂಜೆಗೆ ಜಡಿಯಲ್ಪಟ್ಟಂತಹ ಕ್ರಿಸ್ತ ಯೇಸುವಿನಿಂದ ಮಾತ್ರ ನಮಗೆ ರಕ್ಷಣೆ, ಆತನು ಮಾತ್ರ ನಮ್ಮ ಪಾಪಗಳನ್ನು ಸಮಿಸ್ತಕ್ಕಂಥವನಾಗಿದ್ದಾನೆ ಎನ್ನುವಂತಹ ನಂಬಿಕೆಯನ್ನು ಅವರು ಹೊಂದಿದ್ದರು. ಸಾಯುವಾಗಲೂ ಸಹ ಆ ನಂಬಿಕೆಯಿಂದಲೇ ಅವರು ಮರಣವನ್ನು ಹೊಂದಿದರು. ಯಾಕೆಂದರೆ ಈ ಕತ್ತಲೆ ಯುಗದಲ್ಲಿ ಪೋಪ್ ಮಾರ್ಗ, ನಾವು ಮಾತ್ರ ನಿಮಗೆ ರಕ್ಷಣೆಯನ್ನು ಕೊಡಲಿಕ್ಕೆ ಸಾಧ್ಯ, ನಾವು ಮಾತ್ರ ನಿಮ್ಮ ಪಾಪಗಳನ್ನು ಸಮಿಸಲು ಸಾಧ್ಯ, ನೀವು ನಮ್ಮಿಂದ ಇಂಟೆಲಿಜೆನ್ಸ್ ಅಂದರೆ ಪಾಪ ಸಮಾಪನೆಯ ಪತ್ರವನ್ನು ಹಣ ಕೊಟ್ಟು ಕೊಂಡುಕೊಳ್ಳಬೇಕು, ಆಗ ನೀವು ರಕ್ಷಣೆ ಹೊಂದೀರಾ ಅನ್ನುವಂತಹ ಒಂದು ತಪ್ಪಾದಂತಹ ಬೋಧನೆಯನ್ನು ಜನಗಳ ಮನಸ್ಸಿಗೆ ಬಿತ್ತಿದ್ದರು. ಅದಕ್ಕೆ ವಿರುದ್ಧವಾಗಿ ಈ ಧಾರ್ಮಿಕ ಸುಧಾರಕರು ಕ್ರಿಸ್ತನಿಂದ ಮಾತ್ರ ನಮಗೆ ರಕ್ಷಣೆ, ಬೇರೆ ಯಾರೂ ಸಹ ನಮಗೆ ರಕ್ಷಣೆಯನ್ನು ಕೊಡಲು ಸಾಧ್ಯವಿಲ್ಲ ಅನ್ನುವುದನ್ನು ಜಾನ್ ವಿಕ್ಲೀಪನು, ಆತನು ಬರೆದಂತಹ ಇಂಗ್ಲಿಷ್ ಸತ್ಯವೇದದ ಮೂಲಕವಾಗಿ ಅನೇಕ ಜನರು ಅರ್ತುಕೊಂಡು ಆ ಒಂದು ಸುಧಾರಣೆ ಬೊಹೇಮಿಯಾಗೂ ಸಹ ಬರ್ತಕ್ಕಂಥದ್ದಾಗಿದೆ. ಅಲ್ಲಿನ ಸಭೆಯ ಜನರು ಸಹ ಅಲ್ಲಿ ನಡೀತಕ್ಕಂತಹ ದುಷ್ಟತನವನ್ನು ನೋಡಿ ಈಗಾಗಲೇ ಅದಕ್ಕೆ ಸಿಟ್ಟುಗೊಂಡಿದ್ದಾರೆ. ಈಗಾಗಲೇ ಅದಕ್ಕೆ ವಿರುದ್ಧವಾಗಿ ಧಾರ್ಮಿಕ ಸುಧಾರಣೆ ನಡೆಯುವಂಥದ್ದಾಗಿದೆ. ಆದರೆ ಇಂತಹ ಸಮಯದಲ್ಲಿ ಜಾನಸ್ ಬರುವಂಥವನಾಗಿದ್ದಾನೆ. ಆತನ ಒಂದು ಆರಂಭಿಕ ಜೀವಿತವನ್ನು ನಾವು ನೋಡುವುದಾದರೆ, ಜಾನ್ ಅಸ್ ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿದವನಾಗಿದ್ದನು. ಅವನ ತಂದೆ ಸತ್ತ ನಂತರ ಆತನು ಒಬ್ಬ ಅನಾಥನಾದನು. ಆದರೆ ಆತನ ತಾಯಿ ದೈವ ಭಕ್ತಿಯನ್ನ ಹೊಂದಿದಂತಹ ಒಬ್ಬ ವ್ಯಕ್ತಿಯಾಗಿದ್ದಳು. ಆದರೆ ಅವರು ತುಂಬಾ ಬಡ ಕುಟುಂಬದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಎಲ್ಲಾ ಆಸ್ತಿಗಳಲ್ಲಿ ದೇವರ ಭಯವೇ ಬೆಲೆಯುಳ್ಳದೆಂದು ಆ ಭಾಗ್ಯವನ್ನ ಪಡೆಯಲು ಜಾನ್ ಅಸ್ನ ತಾಯಿ ಅವನಿಗೆ ಕಲಿಸಿಕೊಟ್ಟಿದ್ದಳು. ಹೌದು ಪ್ರಿಯ ಕೇಳುಗರೆ, ನಾವು ಅನೇಕ ಬಡವರಿದ್ದೇವೆ, ಆದರೆ ನಾವು ಈ ಲೋಕದ ಆಸ್ತಿ ಅಂತಸ್ತು ಹಣಕಾಸಿನ ವಿಚಾರದಲ್ಲಿ ನಾವು ಬಡವರಾಗಿರಬಹುದು. ಆದರೆ ನಾವು ದೇವರ ದೃಷ್ಟಿಯಲ್ಲಿ ದೇವರ ಭಯವೇ ಬೆಲೆಯುಳ್ಳದೆಂಬುದಾಗಿ, ಆತನ ಸತ್ಯವೇ ಬೆಲೆಯುಳ್ಳದೆಂಬುದಾಗಿ, ಆತನ ಸತ್ಯ ಎಲ್ಲ ಅಮೂಲ್ಯ ಮುತ್ತು ರತ್ನಗಳಿಗಿಂತಲೂ ಬೆಲೆಯುಳ್ಳದು ಎಂಬುದನ್ನ ನಾವು ತಿಳಿದುಕೊಂಡು ಆ ಸತ್ಯಕ್ಕೋಸ್ಕರ ನಾವು ನಿಲ್ಲುವಂತವರಾಗಿದ್ದೇವಾ? ನಮ್ಮ ಮಕ್ಕಳಿಗೆ ಜಾನ್ ಅಸ್ನ ತಾಯಿಯ ರೀತಿಯಲ್ಲಿ ದೇವರ ಭಯವೇ ಬೆಲೆಯುಳ್ಳದು ಎಂಬಂತಹ ಆ ಒಂದು ಸತ್ಯವನ್ನ ನಾವು ಕಲಿಸಿಕೊಡುವಂತವರಾಗಿದ್ದೇವಾ? ಜಾನ್ ಅಸ್ನ ತಾಯಿ ಒಬ್ಬ ದೈವ ಭಕ್ತಿಯಾಗಿದ್ದಳು. ದೇವರ ಭಯಭಕ್ತಿಯಿಂದ ಕೂಡಿದಂತಹ ತಾಯಿ ತನ್ನ ಮಗನನ್ನ ಆ ಒಂದು ವಿಶ್ವವಿದ್ಯಾನಿಲಯಕ್ಕೆ, ತನ್ನ ಮಗನು ಒಬ್ಬ ಪಾದ್ರಿ ಆಗಬೇಕು, ಸತ್ಯವೇದ ವಿದ್ಯಾರ್ಥಿ ಆಗಬೇಕು, ಅನೇಕರಿಗೆ ಬೋಧನೆಯನ್ನು ನೀಡಬೇಕು ಅಂತ ಒಂದು ಹಂಬಲವನ್ನು ಹೊಂದಿದ್ದಳು. ಅವಳು ತನ್ನ ಮಗನಿಗೆ ಚಿಕ್ಕ ಪ್ರಾಯದಿಂದಲೂ ಕಲಿಸಿದಂತಹ ಒಂದು ವಾಕ್ಯವೇನೆಂದರೆ, ನನ್ನ ಮಗನು ದೇವರ ಭಯವೇ ಬೆಲೆಯುಳ್ಳದೆಂದು ಆ ಭಾಗ್ಯವನ್ನು ಪಡೆಯಲು ಅವನಿಗೆ ಕಲಿಸಿದ್ದಳು. ಅದನ್ನು ಆತನು ಅರ್ಥಿಕೊಳ್ಳಬೇಕು ಎನ್ನುವಂತಹ ವಿಚಾರವನ್ನು ಅವಳು ತನ್ನ ಮಗನಿಗೆ ಕಲಿಸಿದ್ದನು. ಆ ನಿಮಿತ್ತವಾಗಿ ದೇವರು ಜಾನ್ ಅಸ್ಸನ್ನ ಮುಂದಿನ ದಿನದಲ್ಲಿ ಒಬ್ಬ ಧಾರ್ಮಿಕ ಸುಧಾರಕನಾಗಿ ಉಪಯೋಗಿಗ ಪಡೆದುಕೊಳ್ಳುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಜಾನಸ್ ಪೋಪನ ಅಧಿಕಾರದಲ್ಲಿದ್ದಂತಹ ಶಾಲೆಯಲ್ಲಿ ಕಲಿಯುವವನಾಗಿದ್ದಾನೆ. ಪರ್ಗ್ನಲ್ಲಿನ ವಿಶ್ವವಿದ್ಯಾನಿಲಯದಲ್ಲಿ ಉಚಿತ ವಿದ್ಯಾರ್ಥಿ ವೇತನವನ್ನ ಈ ಒಂದು ಜಾನಸ್ ಪಡೆದುಕೊಳ್ಳುವಂತವನಾಗಿದ್ದಾನೆ. ನಾವು ಈಗಾಗಲೇ ನಾವು ನೋಡಿದೆವು, ಜಾನಸ್ ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿದಂತಹ ವ್ಯಕ್ತಿ. ಆತನ ತಂದೆ ಮರಣ ಹೊಂದಿದ ನಂತರ ಅವನ ಜೀವನ ಉಪಾಯಕ್ಕೆ ಅವರ ತಾಯಿ ಮಾರ್ಗದರ್ಶಕನಾಗಿ ಇರತಕ್ಕಂಥವಳಾಗಿದ್ದಾಳೆ. ಇಂತಹ ಸಂದರ್ಭದಲ್ಲಿ ಉನ್ನತ ವ್ಯಾಸಂಗವನ್ನ ಪಡೆದುಕೊಳ್ಳಬೇಕು ಅನ್ನುವುದಕ್ಕೋಸ್ಕರ ಪರ್ಗ್ನಲ್ಲಿ ಇರತಕ್ಕಂತಹ ಆ ಒಂದು ವಿಶ್ವವಿದ್ಯಾನಿಲಯಕ್ಕೆ ಜಾನಸ್ನ ತಾಯಿ ಅವನನ್ನು ಕರೆದುಕೊಂಡು ಬರುವಂತವಳಾಗಿದ್ದಾಳೆ. ಇಂತಹ ಸಂದರ್ಭದಲ್ಲಿ ಅವನಿಗೆ ಸ್ಕಾಲರ್ಶಿಪ್ ಅಂದರೆ ವಿದ್ಯಾರ್ಥಿ ವೇತನವನ್ನ ಪಡೆದುಕೊಳ್ಳುವಂತವನಾಗಿದ್ದಾನೆ. ಯಾಕೆಂದರೆ ಜಾನಸ್ ಒಳ್ಳೆಯ ವ್ಯಕ್ತಿಯಾಗಿದ್ದನು, ಕಲಿಯುವುದರಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದನು. ಆ ನಿಮಿತ್ತವಾಗಿ ಅವನು ಈ ಒಂದು ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ತಕ್ಕಂಥವನಾಗಿದ್ದಾನೆ. ತನ್ನ ತಾಯಿ ತನ್ನ ಮಗನನ್ನ ದೇವ ಭಕ್ತಿಯಿಂದ ದೇವರ ಭಯದಿಂದ ಬೆಳೆಸಿದಳು. ಹೇಗೆ ನನ್ನ ಮಗನು ಅಲ್ಲಿ ಹೋಗಿ ಓದ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ಹಂಬಲ ಅವಳಿಗಿತ್ತು. ಆದರೆ ದೇವರ ಮೇಲೆ ನಂಬಿಕೆ ಇಟ್ಟಂತ ಕಾರಣದಿಂದ ಅವನಿಗೆ ಆ ಒಂದು ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾರ್ಥಿ ವೇತನ ಪಡೆದುಕೊಳ್ಳುವಂತವನಾಗಿದ್ದಾನೆ. ತಾಯಿಯು ತನ್ನ ಜೊತೆ ಪರ್ಗ್ಗೆ ಕರೆದುಕೊಂಡು ಹೋದಳು. ವಿಧವೆಯಾದ ಬಡತನದ ತಾಯಿ ಮಗನಿಗೆ ಕೊಡಲು ಏನೂ ಇರಲಿಲ್ಲ. ಆದರೆ ಆ ಒಂದು ದೊಡ್ಡ ಪಟ್ಟಣಕ್ಕೆ ಸಮೀಪಿಸಿದಾಗ ತಂದೆ ಇಲ್ಲದ ಮಗನ ಪಕ್ಕದಲ್ಲಿ ಆಕೆಯು ಮೊಣಕಾಲೂರಿ ಪರಲೋಕದ ತಂದೆ ಆಶೀರ್ವಾದವನ್ನ ಸುರಿಸುವಂತೆ ಆತನಿಗಾಗಿ ಬೇಡಿಕೊಂಡಳು. ಆಕೆಯ ಪ್ರಾರ್ಥನೆಗೆ ಉತ್ತರ ಸಿಗುವುದೆಂದು ಆಕೆಗೆ ತಿಳಿದಿರಲಿಲ್ಲ. ಪ್ರಿಯ ಕೇಳುಗರೆ, ಈ ರೀತಿಯಾದಂಥ ತಾಯಿ ನಿಜವಾಗಲೂ ಸಹ ಪ್ರತಿಯೊಬ್ಬೊಬ್ಬರಿಗೂ ಸಹ ಇರಬೇಕು. ತನ್ನ ತಾಯಿ ತನ್ನ ಮಗನು ಒಳ್ಳೆಯ ರೀತಿಯಲ್ಲಿ ಓದಬೇಕು, ಆತನು ಒಂದು ಉನ್ನತವಾದಂಥ ವ್ಯಕ್ತಿ ಆಗಬೇಕು ಸಮಾಜಕ್ಕೆ ಅನ್ನುವುದಕ್ಕೋಸ್ಕರ ಆ ಒಂದು ವಿಶ್ವವಿದ್ಯಾನಿಲಯದ ಆ ಒಂದು ಬಾಗಿಲ ಬಳಿಗೆ ಬರ್ತಕ್ಕಂಥವಳಾಗಿದ್ದಾಳೆ. ಆ ಬಾಗಿಲ ಬಳಿಗೆ ಬಂದು ತನ್ನ ಮಗನಿಗೋಸ್ಕರ ಆ ದೊಡ್ಡ ಪಟ್ಟಣದ ಮುಂಭಾಗದಲ್ಲಿ ಮೊಣಕಾಲೂರಿ ಪ್ರಾರ್ಥಿಸ್ತಕ್ಕಂಥವಳಾಗಿದ್ದಾಳೆ. ಪರಲೋಕದ ದೇವರೇ, ನೀನು ಪರಲೋಕದಿಂದ ಆಶೀರ್ವದಿಸು, ನನ್ನ ಮಗನು ಉತ್ತಮ ರೀತಿಯಲ್ಲಿ ಓದಬೇಕು, ಆತನು ನಿನಗೋಸ್ಕರ ಜೀವಿಸಬೇಕು ಅನ್ನುವಂತಹ ರೀತಿಯಲ್ಲಿ ಪರಲೋಕದ ದೇವರನ್ನ ಕೂಗಿ ಕರೆದು ಅವಳು ಪ್ರಾರ್ಥಿಸುವಂತವಳಾಗಿದ್ದಾಳೆ. ಆ ನಿಮಿತ್ತವಾಗಿಯೇ ಅವನಿಗೆ ವಿದ್ಯಾರ್ಥಿ ವೇತನ ಸಿಕ್ಕುವುದರ ಮೂಲಕವಾಗಿ ಅವನು ಮುಂದೆ ಓದನ್ನ ಮುಂದುವರಿಸುವಂತನಾಗಿದ್ದಾನೆ. ಆದರೆ ಜಾನ್ ಅಸ್ನ ತಾಯಿಗೆ ನನ್ನ ಪ್ರಾರ್ಥನೆಗೆ ಮುಂದೆ ಒಂದು ದಿನ ಉತ್ತರ ಸಿಕ್ತಕ್ಕಂಥದ್ದಾಗಿದೆ ಎನ್ನುವಂತಹ ನಂಬಿಕೆ ಆಕೆಗೆ ತಿಳಿದಿರಲಿಲ್ಲ. ಆದರೆ ಅವಳು ಎಲ್ಲೋ ಒಂದು ಕಡೆ ನನ್ನ ಮಗನು ಉತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನ ಈ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಪಡೆಯುತ್ತಾನೆ ಅನ್ನುವಂತಹ ನಂಬಿಕೆಯಿಂದ ಅವಳ ಪ್ರಾರ್ಥನೆ ದೇವರ ಮುಂದೆ ಅರ್ಪಿಸಲ್ಪಟ್ಟಿತು. ವಿಶ್ವವಿದ್ಯಾನಿಲಯದಲ್ಲಿ ಸಮಯವನ್ನು ವ್ಯರ್ಥವಾಗಿ ಕಳೆಯದೆ ಜಾನ್ ಅಸ್ ತಾನು ಓದುವುದರಲ್ಲಿ ಮುಂದುವರಿಸಿದನು. ಅವನ ಸರಳವಾದಂತಹ ಒಳ್ಳೆಯ ಜೀವನದಿಂದ ಇಡೀ ಲೋಕವೇ ಗೌರವ ನೀಡಿತು. ಅವನು ರೋಮನ್ ಸಭೆಯ ಕಾನೂನುಗಳಿಗೆ ಪ್ರಾಮಾಣಿಕನಾಗಿದ್ದನು. ಅದನ್ನು ಪಡೆಯಲು ಆತ್ಮಿಕ ಆಶೀರ್ವಾದಗಳನ್ನು ಆಸಕ್ತಿಯಿಂದ ಹುಡುಕಿದನು. 100ನೆಯ ವಾರ್ಷಿಕೋತ್ಸವದಲ್ಲಿ ಸಮಯ ಬೇಡಲು ಜಾನ್ ಅಸ್ ಹೋಗುವಂತೆವನಾಗಿದ್ದಾನೆ. ಅವನಲ್ಲಿದ್ದ ಕೆಲವು ನಾಣ್ಯಗಳನ್ನು ಕೊಟ್ಟು ಗುಂಪನ್ನು ಸೇರಿ ವಿಮೋಚನೆ ಪಡೆಯಲು ಆಸಿಸುವವನಾದನು. ಕಾಲೇಜನ್ನು ಮುಗಿಸಿದ ನಂತರ ಗುರುಗಳ ತರಬೇತಿಗೆ ಪ್ರವೇಶಿಸಿದನು. ಬೇಗನೆ ಉನ್ನತಿಗೇರಿ ರಾಜನ ಆಸ್ಥಾನಕ್ಕೆ ಸೇರಿದನು. ಅವನು ವಿದ್ಯೆ ಪಡೆದ ಆ ವಿಶ್ವವಿದ್ಯಾನಿಲಯಕ್ಕೆ ಉನ್ನತ ದರ್ಜೆಯ ಪ್ರಾಧ್ಯಾಪಕನಾಗಿಯೂ ಮುಖ್ಯಸ್ಥನಾಗಿಯೂ ನೇಮಿಸಲ್ಪಡಲಾಯಿತು. ಕೆಲವು ವರ್ಷಗಳಲ್ಲಿ ಉಚಿತ ವೇತನ ಪಡೆದು ಓದಿದ ಆ ವ್ಯಕ್ತಿಯು ಆ ದೇಶದಲ್ಲಿ ಗಣ್ಯ ವ್ಯಕ್ತಿ ಆದನು. ಆತನ ಹೆಸರು ಯುರೋಪಿನಾದ್ಯಂತ ಎಲ್ಲ ಕಡೆ ಹಬ್ಬಿತು. ಪ್ರಿಯ ಕೇಳುಗರೆ, ದೇವರು ಯಾವ ರೀತಿಯಲ್ಲಿ ಜಾನ್ ಅಸ್ಸನ್ನ ಒಂದು ಧಾರ್ಮಿಕ ಸುಧಾರಕನಾಗಿ ಉಪಯೋಗಿಸುವವನಾಗಿದ್ದಾನೆ ಅನ್ನುವುದಕ್ಕೆ ತಳಪಾಯ ಆತನ ಆರಂಭಿಕ ಜೀವಿತ ಹೇಗಿತ್ತು. ಆತನು ತಂದೆಯನ್ನು ಕಳೆದುಕೊಂಡು ಅನಾಥನಾಗಿ ನಾನು ಎಲ್ಲಿ ಹೋಗಲಿ ಎಂಬುದಾಗಿ ಇರುವಾಗ ಅವನ ತಾಯಿ ಆ ಒಂದು ಪರ್ಗ್ ವಿಶ್ವವಿದ್ಯಾನಿಲಯದ ಮುಂದೆ ಬಂದು ಮೊಣಕಾಲೂರಿ ಪ್ರಾರ್ಥನೆ ಮಾಡಿದಾಗ ಆಕೆಗೆ ದೇವರು ಒಂದು ದಿನ ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ನಂಬಿಕೆ ಅವಳಲ್ಲಿ ಇಲ್ಲದೆ ಇದ್ದಾಗಲೂ ಸಹ ದೇವರು ಅವಳ ಪ್ರಾರ್ಥನೆಯನ್ನು ಕೇಳುವಂತೆವನಾಗಿದ್ದಾನೆ. ಉತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸುವಂತೆವನಾಗಿದ್ದಾನೆ. ಎಲ್ಲರೂ ಸಹ ಅವನಿಗೆ ಗೌರವವನ್ನು ನೀಡುವ ರೀತಿಯಲ್ಲಿ ಅವನು ಭಯಭಕ್ತಿಯಿಂದ ಇರತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಎಲ್ಲಕ್ಕಿಂತ ಹೆಚ್ಚಾಗಿ ಜಾನ್ ಅಸ್ ಒಬ್ಬ ಕಥೋಲಿಕ ಧರ್ಮವನ್ನು ಹಿಂಬಾಲಿಸುವಂತಹ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದನು. ಅದಕ್ಕೋಸ್ಕರವೇ ಅವನು ಕಾಲೇಜನ್ನು ಮುಗಿದ ನಂತರ 100ನೇ ವಾರ್ಷಿಕೋತ್ಸವದಲ್ಲಿ ಆ ಒಂದು ವಿಶ್ವವಿದ್ಯಾನಿಲಯದ 100ನೇ ವರ್ಷದ ವಾರ್ಷಿಕೋತ್ಸವದ ಸಮಯದಲ್ಲಿ ನಾನು ಆ ಪಾದ್ರಿಗಳ ಬಳಿಗೆ ಹೋಗಿ ಸಮಯನ್ನ ಯಾಚಿಸಬೇಕು ಎನ್ನುವುದಕ್ಕೋಸ್ಕರ ತನ್ನಲ್ಲಿದ್ದಂತಹ ಹಣವನ್ನ ಕೊಟ್ಟು ಆ ಸಮಾಪನೆ ಚೀಟಿಯನ್ನ ಪಡೆದುಕೊಂಡು ಆತನು ಕಾಲೇಜನ್ನ ಮುಗಿಸಿದ ನಂತರ ಅವನು ನಾನು ಒಬ್ಬ ಗುರು ಆಗಬೇಕು, ಒಬ್ಬ ಪಾದ್ರಿ ಆಗಬೇಕು, ಕಥೋಲಿಕ ಸಭೆಯಲ್ಲಿ ನಾನು ಸತ್ಯವೇದವನ್ನ ಬೋಧಿಸುವಂತಹ ಒಬ್ಬ ಪಾದ್ರಿ ಆಗಬೇಕೆಂಬುದಾಗಿ ಅವನು ಗುರುಗಳ ತರಬೇತಿಯನ್ನು ಸಹ ಪ್ರವೇಶಿಸಿ ಅದನ್ನೂ ಸಹ ಪಡೆದುಕೊಳ್ತಕ್ಕಂಥವನಾಗಿದ್ದಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆತನು ಉನ್ನತ ವ್ಯಾಸಂಗವನ್ನು ಪಡೆಯುವುದರ ಮೂಲಕವಾಗಿ ರಾಜನ ಆಸ್ಥಾನಕ್ಕೆ ಹೋಗಿ ಅಲ್ಲಿ ಒಬ್ಬ ಚಾಪಲಿನ್ ಅಂತ ನಾವು ಏನು ಆಂಗ್ಲ ಭಾಷೆಯಲ್ಲಿ ಹೇಳ್ತಕ್ಕಂಥವರಾಗಿದ್ದೇವಲ್ಲ, ಆ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸುವಂಥವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಕೊನೆಯಲ್ಲಿ ಯಾವ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಸ್ಕಾಲರ್ಶಿಪ್ ಅಂದರೆ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಂಡನೋ ಅದೇ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಜಾನ್ ಅಸ್ ಒಬ್ಬ ಪ್ರಾಧ್ಯಾಪಕನಾಗಿಯೂ ಆ ಒಂದು ವಿಶ್ವವಿದ್ಯಾನಿಲಯಕ್ಕೆ ಮುಖ್ಯಸ್ಥನಾಗಿ ನೇಮಕವನ್ನು ಪಡೆದುಕೊಂಡು ಅವನು ಒಬ್ಬ ಗಣ್ಯ ವ್ಯಕ್ತಿಯಾಗ್ತಕ್ಕಂಥನಾಗಿದ್ದಾನೆ. ಅವನ ಹೆಸರು ಈಗ ಯುರೋಪಿನ ಆದ್ಯಂತವೂ ಸಹ ಪ್ರಸಿದ್ಧಿಯಾಗ್ತಕ್ಕಂಥದ್ದಾಗಿದೆ. ಅವನ ಹೆಸರು ಎಲ್ಲ ಕಡೆಗೂ ಹರಡತಕ್ಕಂಥದ್ದಾಗಿದೆ. ದೇವರು ಹೇಗೆ ತನ್ನ ತಾಯಿಯ ಪ್ರಾರ್ಥನೆಗೆ ಉತ್ತರವನ್ನು ನೀಡಿದನು ಅನ್ನುವಂಥದ್ದನ್ನು ನಾವು ಇಲ್ಲಿ ಓದುವಂತೆವನಾಗಿದ್ದೇವೆ. ಪ್ರಿಯ ಕೇಳುಗರೆ, ನಾವು ಗಮನಿಸಬೇಕಾದಂತಹ ಮುಖ್ಯವಾದಂತಹ ವಿಚಾರವೇನೆಂದರೆ, ನಾವು ದೇವರಿಗೆ ಯಾವಾಗ ಭಯಭಕ್ತಿಯಿಂದ ಇದ್ದು ಸತ್ಯವನ್ನು ಹುಡುಕುವಂಥವರಾಗಿದ್ದೇವೋ ಆವಾಗ ದೇವರು ಯಾರೆಲ್ಲ ಸತ್ಯವನ್ನು ಹುಡುಕ್ತಕ್ಕಂಥವರಾಗಿದ್ದಾರೆ ಅವರಿಗೆ ಖಂಡಿತವಾಗಿ ಆ ಸತ್ಯವನ್ನು ತೋರಿಸಿಕೊಡ್ತಕ್ಕಂಥವನಾಗಿದ್ದಾನೆ. ಜಾನ್ ಅಸ್ ಮತ್ತು ಜೆರೋಮ್ ಇವರ ಜೀವಿತದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕಲಿತುಕೊಳ್ಳುವಂತಹ ವಿಚಾರವೇನೆಂದರೆ, ಈ ಜನಗಳು ಹೇಗೆ ಸತ್ಯಕ್ಕೋಸ್ಕರ ನಿಂತರು. ಜಾನಸ್ನ ಆರಂಭಿಕ ಜೀವಿತ ಒಂದು ದೇವರ ಭಯಭಕ್ತಿಯುಳ್ಳಂತಹ ಕಥೋಲಿಕ ಸಭೆಗೆ ಪ್ರಾಮಾಣಿಕವಾಗಿ ಕಾರ್ಯ ಮಾಡುವಂತಹ ಒಬ್ಬ ವ್ಯಕ್ತಿಯಾಗಿದ್ದನು. ತಾನು ತಿಳಿದಂತಹ ಸತ್ಯದಲ್ಲಿ ಪ್ರಾಮಾಣಿಕವಾಗಿ ಜೀವಿಸಿದಂತಹ ವ್ಯಕ್ತಿ ಈ ಜಾನಸ್ ಆಗಿದ್ದನು. ಮುಂದಿನ ದಿನಗಳಲ್ಲಿ ಈ ಪ್ರಾಮಾಣಿಕವಾಗಿ ಸತ್ಯವನ್ನು ಹುಡುಕುವಂತಹ ಈ ವ್ಯಕ್ತಿಗೆ ದೇವರು ಹೇಗೆ ಒಬ್ಬ ಧಾರ್ಮಿಕ ಸುಧಾರಕನಾಗಿ ಬದಲಾಯಿಸುವುದರ ಮೂಲಕವಾಗಿ ಸತ್ಯದ ಬೆಳಕನ್ನು ಅವನಿಗೆ ನೀಡಿ ಮುನ್ನಡೆಸತಕ್ಕಂಥವನಾಗಿದ್ದಾನೆ ಎನ್ನುವಂತಹ ಸಂದೇಶವನ್ನು ನಾವು ಮುಂದುವರೆದು ಕಲಿಯೋಣ. ಈಗ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ ಸ್ವಾಮಿ, ನೀನು ಒಳ್ಳೆಯವನು, ಮಹೋನ್ನತನು, ಸರ್ವಸೃಷ್ಟಿಕರ್ತನು ಸ್ವಾಮಿ. ಅಪ್ಪ, ನಾವು ಈ ಮಹಾ ಹೋರಾಟ ಅನ್ನುವಂಥ ಪುಸ್ತಕದಲ್ಲಿ ಜಾನಸ್ ಮತ್ತು ಜೆರೋಮ್ ಬಗ್ಗೆ ನಾವು ಕಲಿತಕ್ಕಂಥವರಾಗಿದ್ದೇವೆ. ಜಾನಸ್ನ ಒಂದು ಆರಂಭಿಕ ಜೀವಿತ ಹೇಗಿತ್ತು ಎಂಬುದನ್ನು ನಾವು ಕಲಿತೇವೆ ಸ್ವಾಮಿ. ಅಪ್ಪ ಇವತ್ತಿನ ದಿನದಲ್ಲಿ ಸ್ವಾಮಿ ಜಾನಸ್ನ ತಾಯಿಯ ರೀತಿಯಲ್ಲಿ ಅನೇಕ ತಾಯಿಗಳು ಸ್ವಾಮಿ ಪ್ರಾರ್ಥನೆ ಜೀವಿತದ ಮೂಲಕವಾಗಿ ತಮ್ಮ ಮಕ್ಕಳನ್ನು ಬೆಳೆಸುವಂತಹ ಮಾರ್ಗದರ್ಶನವನ್ನು ಅವರು ಹೊಂದಿಕೊಳ್ಳುವ ಹಾಗೆ ಸಹಾಯ ಮಾಡು ಸ್ವಾಮಿ. ಅಪ್ಪ ವಿಶೇಷವಾಗಿ ಜಾನಸ್ ತಾನು ತಿಳಿದಂತಹ ಸತ್ಯದಲ್ಲಿ ಹೇಗೆ ಪ್ರಾಮಾಣಿಕವಾಗಿ ಜೀವಿಸಿದನು ಅನ್ನುವಂತಹ ಸತ್ಯವನ್ನ ನಾವು ಅರಿತುಕೊಂಡೆವು ಸ್ವಾಮಿ. ನಮ್ಮ ಜೀವಿತದಲ್ಲೂ ಸಹ ತಿಳಿದಿರ್ತಕ್ಕಂಥ ಸತ್ಯದಲ್ಲಿ ಸತ್ಯಕ್ಕೋಸ್ಕರ ಹುಡುಕಾಡುವುದರ ಮೂಲಕವಾಗಿ ಸತ್ಯದಲ್ಲಿ ಸ್ಥಿರವಾಗಿ ನಿಲ್ಲುವಾಗೆ ಸಹಾಯ ಮಾಡು ಸ್ವಾಮಿ. ಸತ್ಯವನ್ನ ಹುಡುಕುವಂತಹ ಮಕ್ಕಳಿಗೆ ಸ್ವಾಮಿ ಜಾನಸ್ನ ರೀತಿಯಲ್ಲಿ ಸತ್ಯವನ್ನ ತೋರಿಸಿಕೊಡು ರಾಜ. ನೀನು ಸ್ವಾಮಿ ಕೇಳುಗರ ಹೃದಯದಲ್ಲಿ ಈ ಜಾನಸ್ನ ಜೀವನ ಚರಿತ್ರೆ ಒಂದು ಪುನರುಜ್ಜೀವನ ಉಂಟು ಮಾಡಿ ಅವರ ಜೀವಿತದಲ್ಲಿ ಒಂದು ಬೆಳಕನ್ನು ನೀಡುವಂತಹ ಸಂದೇಶವಾಗುವಾಗೆ ಮಾರ್ಪಡಿಸು. ಈ ಸಂದೇಶ ಅವರಿಗೆ ಆಶೀರ್ವಾದದಾಯಕವಾಗಿದ್ದು ಮುಂದಿನ ದಿನಗಳಲ್ಲಿ ಈ ಮಹಾ ಹೋರಾಟ ಪುಸ್ತಕವನ್ನು ಉತ್ತಮ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವ ಹಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.orgಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadaarsamc@sudadventist.org kannadaarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಮೇಘಗಳೊಡನೆ ಬರುವನು ಕರ್ತನು, ಪರಲೋಕ ರಾಜ್ಯಕ್ಕೆ ಕರೆಯುವ ನಮ್ಮನು. ಮೇಘಗಳೊಡನೆ ಬರುವನು ಕರ್ತನು, ಪರಲೋಕ ರಾಜ್ಯಕ್ಕೆ ಕರೆಯುವ ನಮ್ಮನು. ಶಾಂತಿ ಸಮಾಧಾನ ಕೊಡುವನು ನಮಗೆ, ನಮ್ಮಯ ಕಣ್ಣೀರು ತೋರಿಸುವ ಕೊನೆಗೆ. ಯಹೋವನೇ